ನಾವು ಮಾಡುವ ಕರ್ಮಕ್ಕೆ ಪ್ರೇರಣೆ ಭಯ ಅಥವಾ ಸಂಪ್ರದಾಯ ಇಷ್ಟೇ ಆಗಿರಬಾರದು. ಅದು ದೇವರು ವಿಧಿಸಿದ ಕರ್ತವ್ಯ ಅನ್ನೋ ಹಿನ್ನೆಲೆ ಅದರಲ್ಲಿ ಇರಬೇಕು. ಅದರ ಜೊತೆಯಲ್ಲಿ ಸತ್ಕರ್ಮದ ಉದ್ದೇಶ ನಮ್ಮ ಐಹಿಕ ಸ್ವಾರ್ಥ ಸಾಧನೆ ಮಾತ್ರ ಆಗಿರಬಾರದು. ಜ್ಞಾನವನ್ನು, ತತ್ವಜ್ಞಾನವನ್ನು ಗಳಿಸುವ ಉದ್ದೇಶ ಕರ್ಮಾಚರಣೆಯಲ್ಲಿ ಇರಬೇಕು. ಇದು ನಾವು ಈವರೆಗೆ ಕಂಡುಕೊಂಡ ವಿಷಯ. ತತ್ವಜ್ಞಾನ ಅಂದರೆ ಯಾವುದು? ದೇವರು, ನಾವು, ನಾವು ಕಣ್ಣಿನಿಂದ ಕಾಣುವ ಈ ಪ್ರಪಂಚ, ಇವುಗಳ ಹಿನ್ನೆಲೆ, ಸ್ವರೂಪ, ಇದರ ವಿಮರ್ಶೆ, ಇದು ತತ್ವಜ್ಞಾನ. ಆದರೆ ಈ ಬಗ್ಗೆ ಭಾರತೀಯ ದಾರ್ಶನಿಕರಲ್ಲಿ ಅನೇಕ ವಾದಗಳಿವೆ. ವೈದಿಕ ದರ್ಶನಗಳೇ ವೇದವನ್ನು ಆಧಾರವಾಗಿಟ್ಟುಕೊಂಡು ಹೊರಟ ದರ್ಶನಗಳೇ ಷಡ್ ದರ್ಶನಗಳು ಎಂದು ಪ್ರಸಿದ್ಧವಾಗಿವೆ. ಅಂದರೆ ಆರು ಸಿದ್ಧಾಂತಗಳಿವೆ. ಒಂದೊಂದು ಪರಸ್ಪರ ವಿರುದ್ಧವಾದ ಸಿದ್ಧಾಂತ. ದೇವರು, ಜೀವ ಇವೆರಡು ಒಂದೇ, ಆತ್ಮತತ್ವ ಇಡೀ ಪ್ರಪಂಚದಲ್ಲಿ ಇರೋದು ಒಂದೇ, ಈ ಪ್ರಪಂಚವೆಲ್ಲವೂ ಸುಳ್ಳು, ಮಿಥ್ಯಾ ಹೀಗೆ ಒಂದು ಸಿದ್ಧಾಂತ ಹೇಳಿದರೆ, ದೇವರು ಬೇರೆ, ಜೀವರು ಬೇರೆ, ದೇವರು ಈಶ, ಜೀವರು ದಾಸರು, ಈ ಕಾಣುವ ಪ್ರಪಂಚ ದೇವರಂತೆಯೇ ಸತ್ಯವಾದದ್ದು ಎನ್ನುತ್ತದೆ ಇನ್ನೊಂದು ಸಿದ್ಧಾಂತ. ಹೀಗೆ ವೇದ ಉಪನಿಷತ್ತುಗಳನ್ನು ಅವಲಂಬಿಸಿ ಹೊರಟ ಸಿದ್ಧಾಂತಗಳಲ್ಲಿ ಪರಸ್ಪರ ವಿರೋಧವಿದೆ. ಯಾವ ಜ್ಞಾನವನ್ನು ನಾವು ಅರಸಬೇಕು? ಈ ಪ್ರಶ್ನೆ ಅರ್ಜುನನಿಗೂ ಬಂದಿತ್ತು. ಅದಕ್ಕೆ ಕೃಷ್ಣ ಕೊಟ್ಟ ಉತ್ತರ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾಹ ಹ್ಯನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಾಂ. ವ್ಯವಸಾಯಾತ್ಮಿಕ ಬುದ್ಧಿ ಅಂದರೆ ಸರಿಯಾದ ವೇದ ಉಪನಿಷತ್ತುಗಳ ಆಧಾರವಿರುವ, ಯುಕ್ತಿಯ ಬೆಂಬಲ ಇರುವ ಬುದ್ಧಿ ಅಂದರೆ ಮಾತು, ಅದು ಏಕ. ಬಹುಶಾಖಾಹ್ಯನಂತಾಶ್ಚ, ಅನೇಕ ಅನಂತ ಮತಭೇದಗಳಿವೆ. ಬುದ್ಧಯೋ ಅವ್ಯವಸಾಯಿನ, ಅವೆಲ್ಲ ವಿಚಾರ ಮಾಡದೆ ಹೊರಟ ಸಿದ್ಧಾಂತಗಳು. ವಿಚಾರಪೂರ್ಣವಾದ, ಯುಕ್ತಿಯ ಹಿನ್ನೆಲೆಯುಳ್ಳ, ವೇದ ಉಪನಿಷತ್ತುಗಳ ಆಧಾರವನ್ನು ಹೊಂದಿದ ದರ್ಶನ, ಸಿದ್ಧಾಂತ, ನಿರ್ಣಯ, ತತ್ವ ಅದು ಒಂದೇ. ಆದ್ದರಿಂದ ವಿರುದ್ಧವಾದ ಅನೇಕ ಸಿದ್ಧಾಂತಗಳಿವೆ. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಯಾವುದನ್ನು ಅರಸಬೇಕು ಅನ್ನೋದಕ್ಕೆ ಕೃಷ್ಣ ಹೇಳಿದ ಪರಿಹಾರ, ಇವೆಲ್ಲವೂ ಸರಿ, ಯಾವುದು ಬೇಕಾದರೂ ಅರಸಿದರೂ ನಾವು ನಮ್ಮ ಗುರಿಯನ್ನು ತಲುಪಬಹುದು ಅನ್ನೋದು ರಾಜಕೀಯ ಪರಿಹಾರ. ನಾಣ್ಯಪಂಥ ಅಯನಾಯ ವಿದ್ಯತೆ. ಅಧ್ಯಾತ್ಮ ಸಾಧನೆಯಲ್ಲಿ ಅದೂ ಸರಿ ಇದೂ ಸರಿ ಅನ್ನುವ ಸಮಜಾಯಿಷಿ, ಕಾಂಪ್ರಮೈಸ್, ಅದಕ್ಕೆ ಅವಕಾಶವಿಲ್ಲ. ದೇವರು ಸಕಲ ಗುಣಪೂರ್ಣ ಎನ್ನುವ ಸಿದ್ಧಾಂತವೂ ಸರಿ, ದೇವರಲ್ಲಿ ಯಾವ ಗುಣಗಳು ಇಲ್ಲ, ನಿರ್ಗುಣವಾದ ಆತ್ಮತತ್ವದ ಕಲ್ಪನೆ, ಇದೂ ಸರಿ ಎನ್ನುವುದು ಮೂರ್ಖತನವಾದೀತು. ಏಕೆಂದರೆ ಇವೆರಡು ಪರಸ್ಪರ ವಿರುದ್ಧವಾದ ತತ್ವಗಳು. ನಮ್ಮ ಮುಂದಿರುವ ಪುಸ್ತಕವೋ ಪೆನ್ನೋ, ಅದು ಒಂದ ಪುಸ್ತಕವಾಗಿರಬೇಕು, ಒಂದ ಪೆನ್ನಾಗಿರಬೇಕು. ಕೆಲವರಿಗೆ ಪುಸ್ತಕ, ಕೆಲವರಿಗೆ ಪೆನ್ನು, ಹೀಗೆ ಆಗೋದಕ್ಕೆ ಸಾಧ್ಯವಿಲ್ಲ. ಹಾಗೆ ವಿರುದ್ಧವಾದ ಸಿದ್ಧಾಂತಗಳಲ್ಲಿ ಯಾವ ದಾರಿಯಲ್ಲೂ ಹೋದರೂ ಒಂದು ಗುರಿಯನ್ನು ತಲುಪಬಹುದು ಅನ್ನೋ ಪರಿಹಾರ ಏನಿದೆಯೋ, ಸಮನ್ವಯ, ಇದು ವೇದಾಂತಕ್ಕೆ ಒಗ್ಗುವಂಥ ವಾದ ಅಲ್ಲ. ಆದ್ದರಿಂದ ಭಾರತೀಯ ದರ್ಶನಗಳಲ್ಲಿ ವಿಭಿನ್ನತೆ ಇರುವಾಗ ಯಾವುದಾದರೇನು ಒಂದು ಮತವನ್ನು ಸ್ವೀಕರಿಸೋದು ಅನ್ನೋ ಅಸಡ್ಡೆಗೆ ನಾವು ಒಳಗಾಗಬಾರದು. ಹಾಗೆ ನಾವು ಮಾರುಕಟ್ಟೆಗೆ ಹೋದಾಗ, ಮಾರ್ಕೆಟಿಗೆ ಹೋದಾಗ ಹಣ್ಣು ಹಂಪಲೋ ತರಕಾರಿಗಳನ್ನೋ ಕಾಯಿಪಲ್ಲೆಗಳನ್ನೋ ನಾವು ಕೊಂಡುಕೊಳ್ಳಬೇಕು. ನಾವು ಕೊಟ್ಟ ಹಣಕ್ಕೆ ಸರಿಯಾದ ಪ್ರತಿಫಲವನ್ನು ನಾವು ಬಯಸ್ತೇವೆ. ಎಷ್ಟಾದರೇನು ಯಾವುದಾದರೇನು ದುಡ್ಡು ಕೊಡೋದು, ಹಣ್ಣು ಹಂಪಲುಗಳನ್ನು ತರೋದು, ಕೊಳೆತ ಹಣ್ಣುಗಳನ್ನು ನಾವು ಕೊಂಡುಕೊಳ್ಳೋದಿಲ್ಲ. ಒಂದು ತರಕಾರಿ ಆರಿಸುವಾಗ ಒಂದು ಹಣ್ಣನ್ನು ಕ್ರಯ ಮಾಡುವಾಗ, ತೆಗೆದುಕೊಳ್ಳುವಾಗ ನಾವು ಹೇಗೆ ಒಳ್ಳೆಯ ಹಣ್ಣುಗಳನ್ನು, ಒಳ್ಳೆಯ ತರಕಾರಿಗಳನ್ನು ಅರಸ್ತೇವೋ, ನಾವು ನಮ್ಮ ಜೀವನದ ಉದ್ಧಾರಕ್ಕೆ ಕಾರಣವಾದ ಸಿದ್ಧಾಂತವನ್ನು ಅರಸುವಾಗ, ಈ ಒಂದು ಆಯ್ಕೆಯನ್ನು, ಈ ಒಂದು ತತ್ವವನ್ನು ಅದಕ್ಕೆ ಅನ್ವಯಿಸಬೇಡವೆ. ಯಾವುದಾದರೂ ಸರಿ ಒಂದು ಸಿದ್ಧಾಂತ ಆದರೆ ಸಾಕು ಅಂತ ಕಣ್ಣು ಮುಚ್ಚಿ ಒಪ್ಪಿಕೊಳ್ಳುವ ಜಾಯಮಾನ ನಮ್ಮದಾಗಬಾರದು. ಹೀಗಾಗಿ ಪರಸ್ಪರ ವಿರುದ್ಧವಾದ ತತ್ವಗಳಲ್ಲಿ ಎಲ್ಲವೂ ಸರಿ ಅನ್ನೋದಕ್ಕೂ ಸಾಧ್ಯವಿಲ್ಲ. ಯಾವುದಾದರೂ ಸರಿ ಅಂತ ಹತ್ತರಲ್ಲಿ ಒಂದನ್ನು ಒಪ್ಪಿಕೊಳ್ಳುವುದು ಸರಿಯಲ್ಲ. ಭಗವಂತ ಮನುಷ್ಯನಿಗೆ ಹೊಟ್ಟೆಯನ್ನು ಕೊಟ್ಟಂತೆ ತಲೆಯನ್ನು ಕೊಟ್ಟಿದ್ದಾನೆ. ಹೊಟ್ಟೆಯನ್ನು ತುಂಬಿಸಿಕೊಳ್ಳೋದು ನಮ್ಮ ಜೀವನದ ಉದ್ದೇಶ ಹೇಗೋ, ತಲೆಯನ್ನು ತುಂಬಿಸಿಕೊಳ್ಳೋದು ನಮ್ಮ ಕರ್ತವ್ಯ ಆಗಬೇಕು. ಈ ದೃಷ್ಟಿಯಿಂದ ನಮ್ಮ ಆಯ್ಕೆಗೆ ವಿರುದ್ಧವಾದ ಹತ್ತಾರು ದರ್ಶನಗಳಿರುವಾಗ ಯಾವುದು ನಮ್ಮನ್ನು ಸರಿಯಾದ ದಾರಿಯಲ್ಲಿ ಒಯ್ಯಬಲ್ಲದು, ಯಾವುದು ಯುಕ್ತಿಯುಕ್ತವಾಗಿದೆ, ಇದನ್ನು ವಿಮರ್ಶೆ ಮಾಡುವ ಸಾಮರ್ಥ್ಯ ದೇವರು ನಮಗೆ ಕೊಟ್ಟಿದ್ದಾನೆ. ಹೀಗಾಗಿ ಯಾವುದಾದರೇನು ಒಂದು ಸಿದ್ಧಾಂತ ಅಂತ ಅರಸುವಂತೆ, ಅಥವಾ ಸಿದ್ಧಾಂತದ ಗೊಡವೆಯೇ ಬೇಡ ದೇವರು ಸಾಕು ಅನ್ನುವ ಔದಾಸೀನ್ಯ, ಇವೆರಡೂ ತತ್ವ ಮಾರ್ಗದಲ್ಲಿ ಸಲ್ಲದು. ಆದ್ದರಿಂದ ಹತ್ತಾರು ಸಿದ್ಧಾಂತಗಳಲ್ಲಿ ಒಂದು ಸಿದ್ಧಾಂತವನ್ನು, ಒಂದು ತತ್ವವನ್ನು, ಒಬ್ಬ ಗುರುಗಳನ್ನು ನಮ್ಮ ವಿಮರ್ಶೆಯಿಂದ ನಾವು ಆರಿಸಿಕೊಳ್ಳುವುದು ಅನಿವಾರ್ಯ. ಸಾಧಾರಣವಾಗಿ ಇವತ್ತಿನ ನಮ್ಮ ಪ್ರಪಂಚದ, ಸಮಾಜದ ಸ್ಥಿತಿ, ನಾವು ಯಾವ ಪರಿಸರದಲ್ಲಿ ಹುಟ್ಟಿಕೊಳ್ತೇವೋ, ನಮ್ಮ ತಂದೆ ತಾತ ಮುತ್ತಾತಂದಿರು ಯಾವ ಒಂದು ಮಾರ್ಗವನ್ನು, ಅದು ಅದ್ವೈತ ಸಿದ್ಧಾಂತವಾಗಬಹುದು, ದ್ವೈತ ಸಿದ್ಧಾಂತ ಆಗಬಹುದು, ಇವತ್ತು ಪ್ರಚಲಿತವಿರುವ ರಾಮಾನುಜರು ಪ್ರಸಾರ ಮಾಡಿದ ವಿಶಿಷ್ಟಾದ್ವೈತ ಸಿದ್ಧಾಂತವಾಗಿರಬಹುದು, ನಾವು ಯಾವ ಪರಂಪರೆಯಲ್ಲಿ ಬಂದಿದ್ದೇವೋ ಅದನ್ನು ಸರಿ ಅಂತ ಕಣ್ಣು ಮುಚ್ಚಿ ಒಪ್ಪಿಕೊಳ್ಳುವ ಒಂದು ಸಂಪ್ರದಾಯ ನಮ್ಮ ಸಮಾಜದಲ್ಲಿದೆ. ಆದರೆ ತಂದೆ ಒಪ್ಪಿದ್ದಾರೆ, ತಾಯಿ ಒಪ್ಪಿದ್ದಾರೆ, ನಮ್ಮ ಪರಂಪರೆಯಲ್ಲಿ ಬಂದದ್ದು ಅನ್ನೋ ಕಾರಣಕ್ಕಷ್ಟೇ ಒಂದು ಸಿದ್ಧಾಂತವನ್ನು ನಾವು ಒಪ್ಪಿಕೊಳ್ಳದೆ, ಹುಟ್ಟಿದ ಕರ್ಮಕ್ಕಾಗಿ ದರ್ಶನವಾಗಿರದೆ ಆತ್ಮೋದ್ಧಾರಕ್ಕಾಗಿ ದರ್ಶನವನ್ನು ಆರಿಸಿಕೊಳ್ಳುವಾಗ ನಮ್ಮ ವಿಮರ್ಶಾಶಕ್ತಿಯನ್ನು ಉಪಯೋಗಿಸಿಕೊಳ್ಳಬೇಕಾದ ಅಗತ್ಯ ಇದೆ. ಈ ದೃಷ್ಟಿಯಿಂದ ನಮ್ಮ ಕರ್ಮದ ಗುರಿ ತತ್ವಜ್ಞಾನ ಸಿದ್ಧಾಂತ ಆಗಿರಬೇಕು. ಆ ಸಿದ್ಧಾಂತ ಯಾವುದು ಅನ್ನೋ ಆಯ್ಕೆಯಲ್ಲಿ ನಮ್ಮ ದೇವರು ನಮಗೆ ಕೊಟ್ಟ ಬುದ್ಧಿವಂತಿಕೆಯ ಹಿನ್ನೆಲೆ ತುಂಬ ಅವಶ್ಯಕವಾದದ್ದು. ಈ ದೃಷ್ಟಿಯಲ್ಲಿ ಇವತ್ತು ಪ್ರಚಲಿತವಿರುವ ಸಿದ್ಧಾಂತಗಳಲ್ಲಿ ಯಾವ ಸಿದ್ಧಾಂತವು ವೈಜ್ಞಾನಿಕವಾಗಿರಬಹುದೋ, ಯಾವ ಸಿದ್ಧಾಂತಕ್ಕೆ ಹೆಚ್ಚಿನ ಯುಕ್ತಿಯ ಬೆಂಬಲವಿರಬಹುದೋ, ಯಾವ ಸಿದ್ಧಾಂತವು ನಮ್ಮ ಮನಸ್ಸಿಗೆ ಕೇಳಿದ ಕೂಡಲೇ ಇದು ಸರಿ ಅನ್ನೋ ಭಾವನೆಯನ್ನು ಕೊಡಬಹುದೋ, ಅಂಥ ಒಂದು ಸಿದ್ಧಾಂತವನ್ನು ಆಯ್ಕೆ ಮಾಡಿಕೊಳ್ಳೋದು ಅದು ಅವಶ್ಯ ಕರ್ತವ್ಯ, ಅನಿವಾರ್ಯವಾದ ಒಂದು ಕೆಲಸ. ಈ ದೃಷ್ಟಿಯಲ್ಲಿ ನಮ್ಮ ಶಿವಳ್ಳಿ ಜನಾಂಗಕ್ಕೆ ನಮ್ಮ ಗುರುಗಳಾಗಿ ನಾವು ಒಪ್ಪಿಕೊಂಡಿರುವ ಒಬ್ಬ ಮತಪ್ರವರ್ತಕರು ಸಿದ್ಧಾಂತ ತ್ರಯದಲ್ಲಿ ಒಂದು ಸಿದ್ಧಾಂತವನ್ನು ಪ್ರಸಾರ ಮಾಡಿದವರು ಶ್ರೀ ಮಧ್ವಾಚಾರ್ಯರು. ಅಂತೇ ಸಿದ್ಧಸ್ತು ಸಿದ್ಧಾಂತ ಅಂತ ಈ ಸಿದ್ಧಾಂತವನ್ನು ವಾದಿರಾಜ ಸ್ವಾಮಿಗಳು ಒಪ್ಪಿಕೊಂಡಿದ್ದಾರೆ. ಮೊದಲು ವೈದಿಕ ಸಿದ್ಧಾಂತಗಳಲ್ಲಿ ಶಂಕರಾಚಾರ್ಯರು ಪ್ರಸಾರ ಮಾಡಿದ ಅದ್ವೈತ ಸಿದ್ಧಾಂತ, ಅದರ ನಂತರ ಬಂದ ಸಿದ್ಧಾಂತ ರಾಮಾನುಜಾಚಾರ್ಯರು ಪ್ರಸಾರ ಮಾಡಿದ ವಿಶಿಷ್ಟಾದ್ವೈತ ಸಿದ್ಧಾಂತ, ಅನಂತರ ಬಂದಿರುವ ಪರಿಷ್ಕೃತ ಸಿದ್ಧಾಂತ ಅದು ಮಧ್ವಾಚಾರ್ಯರು ಪ್ರಸಾರ ಮಾಡಿದ ದ್ವೈತ ಸಿದ್ಧಾಂತ. ಈ ಸಿದ್ಧಾಂತಕ್ಕೆ ದ್ವೈತ ಅನ್ನೋ ಹೆಸರು ಮುಂದೆ ಬಂದಿರೋದು. ಆರಂಭದಲ್ಲಿ ಈ ಸಿದ್ಧಾಂತಕ್ಕೆ ಇದ್ದ ಹೆಸರು ತತ್ವವಾದ. ವಾದಿರಾಜ ಸ್ವಾಮಿಗಳು ಪರೇಚ ತತ್ವವಾದೇಸ್ಮಿನ್ ಗರೀಯಸಿ ಭರೋಮಮ ಎನ್ನುವ ಮಾತನ್ನು ಆಡಿದ್ದಾರೆ. ಮಧ್ವಾಚಾರ್ಯರು ಪ್ರಸಾರ ಮಾಡಿದ ತತ್ವವಾದದಲ್ಲಿ ನನಗೆ ಭರೋಮಮ ತುಂಬ ಆದರ ಇದೆ, ಗೌರವ ಇದೆ. ಇದು ಉಪನಿಷತ್ತುಗಳಿಗೆ ವೇದಗಳಿಗೆ ತುಂಬ ಮೆಚ್ಚುಗೆಯಾದ ಸಿದ್ಧಾಂತ. ಆದ್ದರಿಂದ ಗೃಹೀಯ ತಿಂತೃಣೀ ಶಾಖಾಂ ಶಿಗ್ರು ಶಾಖಾ ಗ್ರಹೇಣ ಕಿಂ. ತತ್ವಜ್ಞಾನ ನಮ್ಮ ಆತ್ಮೋದ್ಧಾರಕ್ಕೆ ಕಾರಣವಾದದ್ದು. ಎತ್ತರದಿಂದ ಬಿದ್ದಾಗ ನಮ್ಮ ರಕ್ಷಣೆಗಾಗಿ ನುಗ್ಗೆ ಮರದ ಗೆಲ್ಲನ್ನು ಹಿಡಿಯಬಾರದು. ನುಗ್ಗೆ ಮರ ತುಂಬ ಮೃದುವಾದದ್ದು, ಅದರ ಗೆಲ್ಲನ್ನು ಹಿಡಿದರೆ ಗೆಲ್ಲು ಸಮೇತ ನಾವು ಮತ್ತೆ ಮುಗ್ಗರಿಸಿ ಬೀಳೋದೆ. ತಿಂತೃಣಿ ಶಾಖಾಂಗೃಣೀಯಾತ್, ಬೀಳುವ ಸಂದರ್ಭದಲ್ಲಿ ಗಟ್ಟಿಯಾದ ಹುಣಸೆ ಮರದ ಗೆಲ್ಲನ್ನು ಹಿಡಿಯಬೇಕು. ಹಾಗಾಗಿ ನಮ್ಮ ಜೀವನದ ಉದ್ಧಾರಕ್ಕೆ ನುಗ್ಗೆ ಮರದಂತಿರುವ ಸಡಿಲಾದ ಯುಕ್ತಿಯ ಬೆಂಬಲವಿಲ್ಲದ ಸಿದ್ಧಾಂತಗಳನ್ನು ಹಿಡಿಯುವ ಬದಲು ಮಧ್ವಾಚಾರ್ಯರು ಪ್ರಸಾರ ಮಾಡಿದ ದ್ವೈತ ಸಿದ್ಧಾಂತ ಅನ್ನುವ ಹುಣಸೆ ಮರದ ಗೆಲ್ಲನ್ನು ಗಟ್ಟಿಯಾಗಿ ನಾನು ಹಿಡಿದಿದ್ದೇನೆ ಅಂತ ವಾದಿರಾಜರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ ಒಂದು ಸಿದ್ಧಾಂತ ಉಪನಿಷತ್ತಿನಿಂದ ಹೊರಬಂದ ಯುಕ್ತಿಯ ಬೆಂಬಲ ಪಡೆದ ಒಂದು ತತ್ವ. ಅದು ಮಧ್ವಾಚಾರ್ಯರು ಪ್ರಸಾರ ಮಾಡಿದ ಶಿವಳ್ಳಿಯ ಜನಾಂಗಕ್ಕೆ ಗುರುಗಳು ಅಂತ ಗೌರವ ಸ್ಥಾನದಲ್ಲಿ ಇರುವ ಶ್ರೀಮದಾಚಾರ್ಯರ ಶ್ರೀ ಮಧ್ವಾಚಾರ್ಯರ ದ್ವೈತವಾದ. ಆದ್ದರಿಂದ ನಮ್ಮ ಸತ್ಕರ್ಮದ ಹಿನ್ನೆಲೆ ಈ ದ್ವೈತವಾದದ ಗಳಿಕೆ ಆಗಿರಬೇಕು. ಆದ್ದರಿಂದ ಜೀವನದಲ್ಲಿ ಹೇಗೆ ನಮ್ಮ ವ್ಯವಹಾರ, ಕುಟುಂಬ ಪೋಷಣೆ ನಮ್ಮ ಕರ್ತವ್ಯವೋ, ಅದರ ಜೊತೆಯಲ್ಲಿ ಈ ತತ್ವಜ್ಞಾನದ ತಿಳುವಳಿಕೆಯು ಕೂಡ ಅಷ್ಟೇ ಮಹತ್ವಪೂರ್ಣವಾದದ್ದು. ಇಂಥ ಒಂದು ಶರೀರ, ಮನುಷ್ಯ ದೇಹ, ವಿವೇಕದ ಜನ್ಮ ಬಂದಾಗ ಈ ತತ್ವವನ್ನು ಅರಸೋದರಲ್ಲಿ ನಾವು ಔದಾಸೀನ್ಯವನ್ನು ತಾಳಬಾರದು. ತತ್ವ ಸಿದ್ಧಾಂತದ ಹಿನ್ನೆಲೆ, ತತ್ವಗಳನ್ನು, ಮುಖ್ಯ ಪ್ರಮೇಯಗಳನ್ನು ತಿಳಿಯೋದು ನಮ್ಮ ಕರ್ತವ್ಯ ಅನ್ನುವ ಪ್ರಜ್ಞೆ ನಮ್ಮಲ್ಲಿ ಖಂಡಿತವಾಗಿ ಬೆಳೆಯಬೇಕು. ಇದು ಜೀವನದ ಅತ್ಯಂತ ಮುಖ್ಯವಾದ ಗುರಿಯಾಗಿ ಬೆಳೆದು ಬರಬೇಕು. ಇದಕ್ಕಾಗಿ ಕರ್ಮದ ಜೊತೆಯಲ್ಲಿ ಈ ಸಿದ್ಧಾಂತದ ಕೆಲವು ಅಂಶಗಳನ್ನು ನಾವು ತಿಳಿದುಕೊಳ್ಳೋದು ತುಂಬ ಅವಶ್ಯಕವಾದ ಅಗತ್ಯವಾದ ಒಂದು ಕರ್ತವ್ಯ.